ವಿಚಾರದಲ್ಲೇ ಎಲ್ಲರೂ ಒಂದು ಮಾತು ಹೇಳೋದಿಲ್ಲ, ಇನ್ನು ಶಾಸ್ತ್ರ ವಿಚಾರದಲ್ಲಿ ಎಲ್ಲರೂ ಒಂದು ಮಾತಾಡ್ತಾರ. ಸೀರೆ ಸೆಲೆಕ್ಟ್ ಅಣಿ ಅಂತ ಹೋಗ್ಬಿಟ್ಟು ಮದುವೆ ಕಾಲಕ್ಕೆ ದೊಡ್ಡ ಗಲಾಟೆ, ಸೀರೆ ಅಂಗೇವನೇ ಗಾಬರಿ ಆಗಿಬಿಡ್ತಾನೆ. ಸೆಲೆಕ್ಟ್ ಮಾಡಿದ್ರೆ ತೀರ್ಮಾನ ಮಾಡಕ್ಕೆ ಆಗೋದಿಲ್ಲ, ಮನೆಯವರಲ್ಲೇ ಹೊಂದಾಣಿಕೆ ಬರೋದಿಲ್ಲ. ಈ ಸೀರೆ ಬಟ್ಟೆ ಬಗ್ಗೆ ಹೊಂದಾಣಿಕೆ ಬರೋದಿಲ್ಲ, ಸ್ಟೀಲ್ ಪಾತ್ರ ಬಗ್ಗೆ ಹೊಂದಾಣಿಕೆ ಬರೋದಿಲ್ಲ, ಇನ್ನು ಭಗವಂತನ ಬಗ್ಗೆ ತೀರ್ಮಾನ ಮಾಡಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಅದಕ್ಕೇನು ಬೇಕು? ಅದಕ್ಕೆ ಗುರುಗಳ ಮಾರ್ಗದರ್ಶನ ಬೇಕು, ವೇದಾದಿ ಶಾಸ್ತ್ರಗಳ ಸಹಕಾರ ಬೇಕೇ ಹೊರತು ಬೇರೆ ದಾರಿ ಇಲ್ಲ ಅಂತ ಭಗವಂತ ಹೇಳುತ್ತಾನೆ. ಇದು ತುಂಬಾ ಗಹನ ವಿಚಾರವಾದ್ದರಿಂದ ಇಷ್ಟು ತಲೆ ನಮಗೆ ಬಿದ್ದರೆ ಸಾಕಿ. ನಾವು ವಿಚಾರ ಮಾಡಿ ಮಾತಾಡಿದಾಗ ಭಿನ್ನಾಭಿಪ್ರಾಯ ಬರೋದಿಲ್ಲ, ವಿಚಾರ ಮಾಡಿ ಮಾತಾಡಿದಾಗ ಆ ವಿಚಾರಕ್ಕೆ ಬೆಲೆನೇ ಇಲ್ಲ, ಆದ್ದರಿಂದ ಭಿನ್ನಾಭಿಪ್ರಾಯ ಬಂದು ಬರುತ್ತೆ. ಅದನ್ನು ನಾವು ಕೇರ್ ಮಾಡಬೇಕಾದ ಕಾರಣ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ. ಈ ಆಧಾರದ ಮೇಲೆ ಅರ್ಜುನ ಮುಂದುವರಿಬೇಕು. ತಮಾಷೆ ಗೊತ್ತ, ಕೃಷ್ಣ ಏನು ಹೇಳ್ಬೋದೀಗ? ಅರ್ಜುನ ಸುಮ್ಮನೆ ಗಲಾಟೆ ಬೇಡ, ಯುದ್ಧ ಬೇರೆ ಆಗ್ತಾ ಇದೆ, ನಾನು ಹೇಳ್ತೇನೆ ಕೇಳಯ್ಯ, ಯುದ್ಧ ಮಾಡುವನ್ಬೋದೆ ಅನ್ನೋದಿಲ್ಲ. ಹಾಗಂದ್ರೆ ಕೃಷ್ಣ ನೋಡ ಈ ಮೆಸೇಜ್ ಹೇಗಿದೆ ಅರ್ಥ ಮಾಡ್ಕೊಂತ ಹೇಳ್ತಾರೆ. ಅಂದ್ರೆ ಭಗವಂತನಷ್ಟು ಕರುಣಾಳು, ಭಗವಂತನಷ್ಟು ವಿಚಾರವಂತ ಜಗತ್ತಿನಲ್ಲಿ ಯಾರೂ ಇಲ್ಲ. ಭಾರಿ ಅರ್ಜೆಂಟ್ ಅಂತ ಉತ್ತರ ಕೊಡಬಾರದೆ ಭಗವಂತ ಕೊಡೋದೇ ಇಲ್ಲ. ವಿಚಾರ ಮಾಡಿ ಮಾತಾಡಿದರೆ ಒಪ್ಪು ಇಂದವರು ಬಿಟ್ಟು ಬಿಡು, ನನ್ನ ಮಾತಾದರೂ ಅಷ್ಟೇ. ಕೊನೆ ಕೃಷ್ಣ ಹೇಳ್ತಾನೆ, ಇಷ್ಟೊತ್ತು ಹೇಳಿದ್ದೇನೆ ಅರ್ಜುನ, ಯಥೇಚ್ಛಿಸಿ ತಥಾಕುರು, ನಿಮ್ಗೆ ಹೇಗೆ ಇಷ್ಟ ಬರುತ್ತಾ ಹಾಗೆ ಮಾಡಿಬಿಡು ಅಂತ ಹೇಳಿಬಿಡ್ತಾನೆ. ಈ ಮಾತನ್ನ ಸಾಮಾನ್ಯ ಹೇಳೋದು ಕಷ್ಟ, ಭಗವಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ್ದೇನಲ್ಲ, ನಿನ್ನ ಮನಸ್ಸಿಗೆ ವಿಚಾರ ಸರಿಯಾಗಿ ಬಂದ್ರೆ ಒಪ್ಪು ಇನ್ನೋರು ಬಿಟ್ಟುಬಿಡು ಅಂತ ಹೇಳಿಬಿಡ್ತಾನೆ. ಇದು ನಿಜವಾದ ಅರ್ಥ, ಯಾರೇ ಹೇಳ್ತಕ್ಕಂಥವ್ರ ಮನಸ್ಸಿನೊಳಗೆ ಇರಲೇಬೇಕಾದ ಒಂದು ಪ್ರಾಮಾಣಿಕವಾದ ಅಪ್ರೋಚ್ ಅಂದ್ರೆ ಈ ಅಪ್ರೋಚ್. ಇದ್ರ ಬಗ್ಗೆ ವಿಚಾರ ಮಾಡೋ ಅಂಶ ತುಂಬಾ ಉಂಟು, ಅದನ್ನ ಮತ್ತೆ ನೋಡೋಣ. ಆಗ ಒಂದು ಸಣ್ಣ ಪ್ರಶ್ನೆ ಬರುತ್ತೆ, ಉತ್ತರ ಕೊಟ್ಟು ಪ್ರವಚನ ಮುಗಿಸಬೇಕು. ಆಗ ಕೃಷ್ಣ ಹಾಗಿದ್ರೆ ಕಂಡುಕೊಂಡವ್ರು ವಿಚಾರ ಮಾಡಿದರೆ ಅದಕ್ಕೆ ಅರ್ಥ ಇಲ್ಲ, ಏಕೆಂದ್ರೆ ಆಧಾರವೇ ಇಲ್ಲ. ಆದ್ದರಿಂದ ಬೇರೆ ಶಾಸ್ತ್ರ ಬೇರೆ ವಿಚಾರದ ಬಗ್ಗೆ, ಕಣ್ಣಿ ಕಾಣದ ವಿಚಾರದ ಬಗ್ಗೆ ಮಾತಾಡಬೇಕಾದ್ರೆ ಶಾಸ್ತ್ರ ಅಂತ ಒಂದಿರಬೇಕು. ಶಾಸ್ತ್ರವನ್ನು ನೋಡಿ ಮಾತಾಡಬೇಕೆ ಹೊರತು ಸುಮ್ಮನೆ ಮಾತಾಡಬಾರ. ಜ್ಯೋತಿಷಿ ಹತ್ರ ಹೋದರೆ ಜ್ಯೋತಿಷ್ ಶಾಸ್ತ್ರವನ್ನು ನೋಡಿ ಆತ ಉತ್ತರ ಕೊಡ್ತಾನೆ, ವೈದ್ಯನ ಹತ್ರ ಹೋದ್ರೆ ವೈದ್ಯಶಾಸ್ತ್ರವನ್ನು ಉತ್ತರ ಕೊಡ್ತಾನೆ. ಹಾಗೆ ತತ್ವಶಾಸ್ತ್ರವನ್ನು ನೋಡಿ ಉತ್ತರ ಕೊಡಬೇಕೆ ಹೊರತು ಸುಮ್ಮನೆ ಉತ್ತರ ಕೊಡಬಾರದು. ಆಗೊಂದು ಸಮಸ್ಯೆ ಬಂತು, ತತ್ವಶಾಸ್ತ್ರ ಯಾವುದು ಅಂತ ಸಮಸ್ಯೆ. ತತ್ವಶಾಸ್ತ್ರ ಯಾವುದು? ಭಗವಂತ ಹೇಳ್ತಾನೆ, ಯಾರ ಮಾತನ್ನು ತಳೆದಕ್ಕೆ ಹೋಗಬೇಡ, ವೇದಗಳ ಮಾತನ್ನು ಕೇಳು ಅಂತ ಹೇಳಿ. ವೇದಗಳ ಮಾತನ್ನು ಕೇಳು. ಯಾವುದಕ್ಕೆ ಗೊತ್ತಾ? ವೇದಗಳು ಬೇರೆ ಯಾವುದೇ ಮತ ತಗೊಂಡ್ರು ಕೂಡ ಬರೆದವರ ಮತ ಅದು. ಒಂದು ಒಬ್ಬ ವ್ಯಕ್ತಿ ತಾನು ಬರೀತಾನೆ, ಶಿಷ್ಯರಿಗೆ ಹೇಳ್ತಾನೆ, ಮತ ಆಗಿಬಿಡುತ್ತೆ. ವೇದಗಳು ಹಾಗಲ್ಲ, ಅಪೌರುಷೇಯ ಅಂತ ವೇದಗಳಿಗೆ ಹೆಸರು. ಅಪೌರುಷೇಯ, ಯಾವ ವ್ಯಕ್ತಿಯು ಬರೆದ ಗ್ರಂಥಗಳೇ ಅಲ್ಲವು, ಅಪೌರುಷೇಯವಾದ ಗ್ರಂಥಗಳು. ಅಂದಮೇಲೆ ಅದರಲ್ಲಿ ಸುಳ್ಳು ಇರತಕ್ಕಂಥ ಚಾನ್ಸಸ್ ಜೀರೋ, ಇರೋದೇ ಇಲ್ಲ. ಆ ಮಾತನ್ನು ಕೇಳಿಬಿಟ್ರೆ ಆಯ್ತಲ್ಲ, ವೇದ ಹೇಳ್ದಾಗ ಕೇಳಿಬಿಟ್ರೆ ಆಗೋಯ್ತು. ಇದು ಬಹಳ ಸರಳವಾದ ಉತ್ತರ. ವೇದ ಹೇಳ್ದಾಗ ಕೇಳಿದ್ರೆ ಆಯ್ತು. ನಮ್ಮಲ್ಲಿ ಏನು ಪದ್ಧತಿ ಇದೆ ಅಂದರೆ, ಎಲ್ಲರೂ ಹೇಳ್ತಿರ್ತ, ಅವನ ಹಾಲು ಎಲ್ಲೋ ಹಾಲು ತಗೊಂಡ, ಅಯ್ಯೋ ನೀರು ಹಾಕಿದ್ದಾನೆ ಅಂತ ಹೇಳಿದ್ರು. ಇನ್ನೊಂದು ಕಡೆ ತಗೊಂಡ, ನೀರು ಹಾಕಿದ್ದಾನೆ ಅಂತ ಹೇಳಿದ್ರು. ಮತ್ತೊಂದು ಕಡೆ ತಗೊಂಡ, ಜಿರಳೆ ಬಿತ್ತು ಅಂತ ಹೇಳಿಬಿಟ್ರು ಪಾಪ. ಇನ್ನೊಂದು ಕಡೆ ಹೇಳಿದ ಏನೋ ಹೇಳಿಬಿಟ್ರು. ಬೇಜಾರಾಗುತ್ತೆ ಅವನಿಗೆ. ಕೊನೆಗೆ ಏನು ಮಾಡಿದ ಗೊತ್ತಾ? ಹಸುವನ್ನು ತಂದ ಮನೆ ಮುಂದೆ ಒಬ್ಬ, ಅಲ್ಲೇ ಕರೆದು ಬಿಟ್ಟ. ಆಕ್ಷೇಪಣೆನೂ ಇಲ್ಲ ಈಗ, ಯಾಕಂದ್ರೆ ಯಾವುದೋ ಪಾತ್ರೆಯಲ್ಲಿ ಬಿದ್ದರೆ ತಾನೇ ಕನ್ಫ್ಯೂಷನ್ ಬರೋದೀಗ. ಡೈರೆಕ್ಟ್ ಹಸುವಿನ ಹಾಲು ಕೊಡ್ತಾ ಇದ್ದೇನೆ, ಇನ್ಯಾಕೆ ಡೌಟ್ ಈಗ? ಯೋಚನೆ ಇದೆ. ಮತ್ತು ವೇದಗಳಂದ್ರೆ ಹಾಗೆ, ಈ ಒಂದು ಪಾತ್ರೆಯಲ್ಲಿ ಬಿದ್ದ ಕಡೆ ಬಂತೋ, ಆಮೇಲೆ ಅವರು ನೀರು ಹಾಕ್ಬೋದು, ಪಾತ್ರೆಯಲ್ಲಿ ನೀರು ಹಾಕಿರ್ಬೋದು. ಅನೇಕರು ಭಾರಿ ಬುದ್ಧಿವಂತರಿರ್ತಾರೆ. ನಿಮ್ಮ ಎದುರಿಗೆ ಕರಿತೇವೆ ನೋಡಿ, ಅಂದ್ರೆ ಎದುರಿಗೆ ಕರಿತೇವೆ ನೋಡಿ ಅಂತ ಹೇಳಿಬಿಡ್ತಾರೆ. ಇವ್ರಿಗೆ ಖುಷಿನೂ ಖುಷಿ, ಎದುರಿಗೆ ಕರೀತಾರೆ ಅಂತ ಹೇಳಿಬಿಟ್ಟು ಅಲ್ಲಿ ಹೋದ್ರೆ ನೀರು ಹಾಕೊಂಡು ಬರ್ತಾರೆ ಅಂತ ಹೇಳ್ಕೊಂಡಿರ್ತಾರೆ. ಬುದ್ಧಿವಂತ ಬಂದ ನೀರು ಹಾಕಿಬಿಟ್ಟಿರ್ತಾರೆ ಪಾತ್ರೆಯೊಳಗಾಗಲೇ, ಕರೆದಿದ್ದು ನೀರು ಕೊಟ್ಬಿಡೋದೇ ಕೆಲಸ. ಆದರೆ ಪ್ರಾಮಾಣಿಕ ಬರ್ತಾನೆ, ನಮ್ಮದೇ ಪಾತ್ರೆ ಎಸ್ಕೊತಾನೆ, ನಮ್ಮ ಕಣ್ಣೆದುರೇ ಕರೀತಾನೆ, ನೋಡಿ ಏನು ಡೈರೆಕ್ಟ್ ಆಗಿ ಹೇಳ್ತಾನೆ. ಆಗ ಮೋಸದ ಚಾನ್ಸಸ್ಸೇ ಇಲ್ವಲ್ಲ. ಸ್ವಲ್ಪ ಹೊರಗೋಯ್ ಬನ್ನಿ ಅಂತ ಹೇಳೋದಿಲ್ಲ, ಮತ್ತೆ ಹೊರಗೋಯ್ ಬನ್ನಿ ಒಂದು ನಿಮಿಷ ಅಂತ ಹೇಳಿದ್ರೆ ಮತ್ತೆ ಕೈ ಕೊಟ್ಟ ಸಂಭವನೆ. ಎದುರಿಗೆ ಕೂತೀರಿ ನೋಡಿದ್ರ, ಈಗ ಹಾಕ್ತೇನೆ ಅಂದ್ರೆ ಹಸುವಿನಿಂದ ನೇರವಾಗಿ ಬಂದ ಹಾಲು ಎಷ್ಟು ಪವಿತ್ರನೋ. ನಮ್ಮಲ್ಲಿ ಪದ್ಧತಿ ಇದೆ, ಮತ್ತು ಯಾವ ಬಾವಿ ನೀರು ಬೇಕಾದ್ರೆ ತಗೊಳ್ಳಿ, ಸ್ವಲ್ಪ ಕೆಟ್ಟಿರಬಹುದು, ಯಾವುದೇ ತಗೊಳ್ಳಿ ಮೋಸ ಆಗಬಹುದು. ರೇನ್ ವಾಟರ್ ಇದೆಯಲ್ಲ, ಅದು ಪ್ಯೂರೆಸ್ಟ್ ವಾಟರ್ ಅಂತ ಹೇಳ್ತಾರೆ. ರೇನ್ ವಾಟರ್ ಪ್ಯೂರೆಸ್ಟ್ ವಾಟರ್, ಯಾಕೆ ಯಾವ ಪಾತ್ರೆಗೆ ಟಚ್ ಆಗಿಲ್ಲ, ಅದ್ರಿಂದ ಯಾವ ಪಾತ್ರೆಗೆ ಟಚ್ ಆಗಿಲ್ಲ, ನೆಲದಲ್ಲಿ ಬೀಳ್ತಾ ಬೀಳ್ತಾ ಅದರಲ್ಲಿ ಕೊಳಕ್ಕೆ ಶುರುವಾಗುತ್ತವೆ, ಬಂದ ಬಿದ್ದರೆ ಮಣ್ಣಾಗಿಬಿಡುತ್ತೆ. ಬೀಳೋದಕ್ಕಿಂತ ಮುಂಚೆ ಮೇಲೆ ಹಿಡ್ಕೊಂಡು ಬಿಟ್ರೆ ಫಸ್ಟ್ ಕ್ಲಾಸ್ ಆಗಿರೋ ನೀರು ಸಿಗುತ್ತೆ. ರೇನ್ ವಾಟರ್ ಪ್ಯೂರೆಸ್ಟ್ ಆದರೆ, ಹಸುವಿನ ಹಾಲು ಡೈರೆಕ್ಟ್ ತಗೊಂಡ ಪ್ಯೂರೆಸ್ಟ್ ಆದರೆ, ವೇದಗಳು ಯಾರೂ ಬರೆದ ಗ್ರಂಥಗಳಲ್ಲ, ಅಪೌರುಷೇಯ ವಾಕ್ಯಗಳಾದ್ದರಿಂದ ಅದನ್ನು ನಂಬಿಟ್ಟು ಬಿಟ್ಟರೆ ಮೋಸ ಆಗೋದೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಸರಿಯಾದ ಉತ್ತರ ಇದೆ. ಅಂದರೆ ವೇದ ಹೇಳಿದ್ದನ್ನು ಕೇಳಿಬಿಟ್ರೆ ಗೊಂದಲ ಇಲ್ಲ ಅಂತ ಆಯ್ತಾನೆ. ವೇದ ಹೇಳಿದ್ದನ್ನು ಕೇಳಿದ್ರೆ ಗೊಂದಲ ಇಲ್ಲ. ಇದೊಂದು ಘಟ್ಟ ಇದೆ. ಅರ್ಜುನ ಬಿಡ್ತಾನಾಗ, ಕೃಷ್ಣ ಇವತ್ತು ಗಲಾಟೆ ವೇದ ಒಪ್ಪದವರಿಗೂ ವೇದ ಒಪ್ಪಿದವರಿಗೂ ಇದೆ ಅಷ್ಟೇ ಅಲ್ಲ, ವೇದ ಒಪ್ಪಿರೋರಲ್ಲಿ ಬೇಕಾದಷ್ಟು ಗಲಾಟೆ ಇದೆ ಅಂತ ಹೇಳ್ತಾನೆ. ನಿಜವಾದ ಮಾತೆ, ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಎಲ್ಲ ವೇದ ಒಪ್ಪದವರ ಮಾತುಗಳಲ್ಲವು, ವೇದ ಒಪ್ಪಿದವರ ಮಾತುಗಳೇ ಅವೆಲ್ಲ ಕೂಡ. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ, ಉತ್ತರ ಮೀಮಾಂಸ, ಇಷ್ಟು ಜನಗಳು ಕೂಡ ವೇದ ಒಪ್ಪಿದವರೇ. ಆನ್ಸರ್ಸ್ ಮಾತ್ರ ಬೇರೆ ಬೇರೆ ಆನ್ಸರ್ಸ್. ಇದಕ್ಕೇನು ಮಾಡಬೇಕು ಅಂತ ಅರ್ಜುನ ಕೇಳ್ತಾನೆ. ವೇದ ಒಪ್ಪಿಲ್ಲ ಒಬ್ಬ ಮಾತಾಡ್ತಾನೆ, ವೇದ ಒಪ್ಪಿ ಒಬ್ಬ ಮಾತಾಡ್ತಾನೆ, ನಮ್ಗೆ ಉತ್ತರ ಸುಲಭ. ವೇದ ಒಪ್ಪದವನ ಮಾತನ್ನು ಬಿಟ್ಟುಬಿಡಿ, ವೇದ ಒಪ್ಪಿದವನ ಮಾತನ್ನು ಕೇಳಿ ಅಂತ ಹೇಳಿದ್ರೆ ಮುಗಿದೋಯ್ತು. ಆದರೆ ಸಮಸ್ಯೆ ಏನು ಬಂತೀಗ, ವೇದ ಗೊತ್ತಿದವರೇ ಹತ್ತು ಮಾತಾಡಿಬಿಟ್ರೆ ಏನು ಮಾಡಬೇಕು ಅದಕ್ಕೆ? ಅದಕ್ಕೆ ಭಗವಂತ ಉತ್ತರ ಕೊಡ್ತಾನೆ, ಅರ್ಜುನ ಯೋಚನೆ ಮಾಡಬೇಡ. ವೇದ ಒಪ್ಪೋದು ಅಂತ ಹೇಳಿದರೆ ಸುಮ್ಮನೆ ವೇದ ಒಪ್ಪೋದು ಅಂತಲ್ಲ, ಸುಮ್ಮನೆ ವೇದ ಒಪ್ಪೋದು ಅಂತ ಅಲ್ಲ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ ಅವಿಪಸ್ಥಿತ ವೇದವಾದ ರಥಃ ಪಾರ್ಥ ನಾಣ್ಯದಸ್ತಿ ಇತಿ ವಾದಿನಃ. ಈ ಮೂರು ಶ್ಲೋಕಗಳಲ್ಲಿ ಭಗವಂತ ಅದು ಉತ್ತರ ಕೊಡ್ತಾನೆ. ಅದರ ಸಾರಾಂಶ ಇಷ್ಟೇ. ಇವತ್ತು ಯಾರೋ ಒಬ್ರು ಹೇಳಿದರು ಸಮುದ್ರದಲ್ಲಿ ರಕ್ತ ಸಿಗುತ್ತೆ ಅಂತ ಹೇಳಿದರು, ಸಮುದ್ರದಲ್ಲಿ ರಕ್ತ ಸಿಗುತ್ತೆ ಅಂತ ಹೇಳಿದರು. ಸಮುದ್ರಕ್ಕೆ ಹೋಗಿಬಿಟ್ಟ ಪಾಪ, ಹೋಯ ಕುತ್ಕೊಂಡ ನೋಡ್ತಾನೆ ನೋಡ್ತಾನೆ ಎಷ್ಟೊತ್ತು ಕೂತ ಒಂದು ಚೂರು ರಕ್ತ ಸಿಗಲಿಲ್ಲ, ಬರೀ ಮರಳು ಅಷ್ಟೇ ಹೊರಗೆ ಸಿಕ್ಕಿದ್ದು, ಬರೀ ಮರಳು. ಬೇಜಾರಾಯ್ತು, ನೀರಾರು ಕುಡಿಯೋಣ ಅಂತ ಹೋದ, ಬರೀ ಉಪ್ಪು. ಯಾರು ಹೇಳಿದ್ರು ನನಗೆ ರಕ್ತ ಸಿಗುತ್ತೆ ಅಂತ ಹೇಳಿ, ಸಿಕ್ಕರೆ ಮಾಡ್ತೇನೆ ಅಂತ ಹೊರಟುಬಿಟ್ಟ ಅವ್ರ ಹತ್ರ. ಏನ್ರಿ ವೇದದಲ್ಲಿ ಸಮುದ್ರದಲ್ಲಿ ರಕ್ತ ಸಿಗುತ್ತಾ? ಮೇಲೆ ಮರಳು ಒಳಗೆ ಉಪ್ಪು, ಇದೆಂತ ರಕ್ತ ಸಿಗುತ್ತೆ ಅಂತ ಬಾಯಿ ಬಂದ ಬೈದುಬಿಡ್ತಾನೆ. ವೇದಗಳು ಅಂದ್ರೆ ಸಮುದ್ರ ಇದ್ದಾಗೆ ರಕ್ತ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಆದ್ರೆ ಅನೇಕರು ರಕ್ತ ಸಿಕ್ಕಿಲ್ಲ ಅದರೊಳಗೆ, ಯಾತಕ್ಕೆ ಅಂತ ಭಗವಂತ ಹೇಳ್ತಾನೆ. ಸಮುದ್ರಕ್ಕೆ ಹೋಗಿಲ್ಲ ರಕ್ತ ಸಿಕ್ಕಿಲ್ಲ, ಸಮುದ್ರಕ್ಕೆ ಹೋಗಿದ್ದಾನೆ ಅವನಿಗೂ ರಕ್ತ ಸಿಕ್ಕಿಲ್ಲ. ಯಾತಕ್ಕೆ ಅಂದ್ರೆ ಸಮುದ್ರದ ತೀರದಲ್ಲಿ ಕೂತ್ರೆ ರಕ್ತ ಸಿಗೋದಿಲ್ಲ ಅಂತ ಹೇಳ್ತಾ, ಸಮುದ್ರದ ದಡದಲ್ಲಿ ಕೂತ್ರೆ ರಕ್ತ ಸಿಗೋದಿಲ್ಲ, ರಕ್ತ ಸಿಗಬೇಕು ಅಂತಿದ್ರೆ ಸಮುದ್ರದ ಒಳಗೆ ಹೋಗಬೇಕು, ಮುಳುಗಬೇಕು, ಆಳಕ್ಕೆ ಇಳಿಬೇಕು, ಅಲ್ಲಿ ರಕ್ತ ಸಿಗುತ್ತೆ ಹೊರತು ಮೇಲೆ ಬಂದು ಬಿದ್ದಿರೋದಿಲ್ಲ ಅಂತ ಹೇಳ್ತಾ. ಇದು ಹಾಗೆ ವೇದಗಳು ಸಮುದ್ರ ಇದ್ದ ಹಾಗೆ, ಅದನ್ನು ಓದಿದವನು ಮಾತಾಡೋದು ಅಂದ್ರೆ ಮೇಲೆ ಮೇಲೆ ಓದಿದವನು ಮಾತಾಡಿದರೆ ಅಲ್ಲ, ಆಳಕ್ಕೆ ಇಳಿದು ಮಾತಾಡ್ತಾನಲ್ಲ ಅವನ ಮಾತನ್ನು ಕೇಳಿ ಆಗ ರತ್ನಗಳು ಸಿಗುತ್ತೆ ಅಂತ ಹೇಳ್ತಾ. ಇದು ಭಗವಂತ ಕೊಟ್ಟ ಉತ್ತರ. ಇದು ಅಂದ್ರೆ ಶಾಸ್ತ್ರ ಓದೋದು ಅಂತ ಹೇಳಿದ್ರೆ ಮೇಲೆ ಮೇಲೆ ಓದೋದಲ್ಲ, ಡೀಪ್ ಸ್ಟಡಿ ಬೇಕದು. ಅದು ಎಕ್ಸ್ಪರ್ಟ್ ಡಾಕ್ಟರ್ ಅಂತ ಕರೀತಾರಲ್ಲ ಹಾಗೆ, ಎಕ್ಸ್ಪರ್ಟ್ ಡಾಕ್ಟರ್ ಅಂತ ಕರೀತಾರೆ, ಆ ತರ ಎಕ್ಸ್ಪರ್ಟ್ ಆಗಬೇಕು. ಎಕ್ಸ್ಪರ್ಟ್ ಆಗ ಏನಾಗಬೇಕಾಗ, ಸಮುದ್ರದಲ್ಲಿ ಆಳಕ್ಕೆ ಇಳಿಬೇಕು, ಇದು ಸಬ್ಜೆಕ್ಟಲ್ಲಿ ಡೀಪ್ ಆಗಿ ಹೋಗಬೇಕು. ಅದಕ್ಕೆ ಡೀಪ್ ನಾಲೆಡ್ಜ್ ಅಂತ ಕರೀತಾರಲ್ಲ ಹಾಗೆ. ಯಾರು ತುಂಬಾ ಆಳಕ್ಕೆ ಇಳಿತಾರೋ ಅವ್ರಿಗೆ ರಕ್ತ ಸಿಗುತ್ತೆ, ಬರೀ ದಡದಲ್ಲಿ ಕೂತ್ರೆ ಮರಳು ಸಿಗುತ್ತೆ, ಸ್ವಲ್ಪ ಒಳಗೆ ಹೋದ್ರೆ ಉಪ್ಪು ನೀರು ಸಿಗುತ್ತೆ, ತೀರ ಒಳಗೆ ಹೋದ್ರೆ ನಮಗೆ ರಕ್ತ ಸಿಗುತ್ತೆ. ಅದಕ್ಕೆ ವೇದಗಳ ತೀರದಲ್ಲಿ ಕೂತ್ರೆ ವೇದ ಉಪ್ಪು ಇದ್ದಾಗ ಲೆಕ್ಕ, ಕೇಳೋದಕ್ಕೆ ಏನು ಅರ್ಥ ಕೂಡ ಆಗೋದಿಲ್ಲ, ಅದು ಅರ್ಥ ಕೂಡ ಆಗೋದಿಲ್ಲ. ಸ್ವಲ್ಪ ಸ್ವಲ್ಪ ಪಾಂಡಕ್ಕೆ ಹೋಗಿಬಿಟ್ರೆ ಏನೋ ತರ ಧ್ವನಿ ಕೆಟ್ಟಾಗುತ್ತೆ, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಆದರೆ ಅದು ಆಳಕ್ಕಿಡಿದು ಹೋಗ್ತಾ ಹೋಗ್ತಾ ಹೋದಂತೆ ಆಗ ನಮಗೆ ಅರ್ಥವಾಗೋದು, ಎಚ್ಚಕಿಂಚಿತ್ ಜಗತ್ ಸರ್ವಂ ದೃಶ್ಯತೆ ಶೂಯತೆ ಪಿವಾ ಅಂತರ್ಬಹಿಷ್ಯ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಅಲ್ಲಿ ಭಗವಂತನ ವಿಚಾರ ತುಂಬಿಕೊಂಡಿದೆ. ವೇದದಲ್ಲಿ ಸಮುದ್ರದಲ್ಲಿ ಭಗವಂತ ಇದ್ದಾನೆ ಅಂತ ಭಗವಂತನ ವಿಚಾರ ಗೊತ್ತಾಗಿದ್ರೆ ಆಳಕ್ಕಿಳಿಬೇಕು. ಆಳಕ್ಕಿಳಿಗೆ ನಮಗೆ ಆಗೋದಿಲ್ಲ, ಹೌದಾ? ಇಳಿದವ್ರನ್ನ ಕೇಳಿ ಸಾಕಲ್ಲ, ಆಗ ಅದು ಉತ್ತರ ಸಿಗುತ್ತೆ ಅಂತ ಭಗವಂತ ಹೇಳ್ತಾನೆ. ಆ ಉತ್ತರ ಏನು ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ನಾವು ಕೇಳುತ್ತೇವೆ. ಅಲ್ಲೇ ಸಾಕಷ್ಟು ಗೊಂದಲ ಬಂದಾಗ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ ಮಾತೆಯ ಸಂಗೋಸ್ತ ಕರ್ಮಣಿ. ಈ ಶ್ಲೋಕ ಬರುತ್ತೆ, ಕರ್ಮಣ್ಯೇವಾಧಿಕಾರಸ್ಥೆ ಶ್ಲೋಕ ಬರೋದು ಮುಂದಿನ ಉಪನ್ಯಾಸ ಶುರುವಾಗುತ್ತಲ್ಲ, ವಿಷಯ ಮೊದಲನೇ ದಿವಸನೇ ಆ ಕರ್ಮಣ್ಯೇವಾಧಿಕಾರಸ್ಥೆ ಶ್ಲೋಕ ಬರುತ್ತೆ. ಆ ಶ್ಲೋಕ ತಿಳ್ಕೊಳ್ಳೋದು ಅಂದ್ರೆ ಒಂದೇ, ಇಡೀ ಭಗವದ್ಗೀತೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಒಂದೇ. ಇಡೀ ಭಗವದ್ಗೀತೆಯಲ್ಲಿ ಶ್ರೇಷ್ಠಾತಿ ಶ್ರೇಷ್ಠವಾದ ಶ್ಲೋಕ ಅಂದ್ರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚಾರ ಅಂತಕ್ಕಂಥ ಶ್ಲೋಕ. ಅದರಲ್ಲಿ ಭಗವಂತ ಅನೇಕ ವಿಚಾರಗಳಲ್ಲ, ಎಲ್ಲ ವಿಚಾರವನ್ನು ಕೂಡ ಸಂಗ್ರಹ ಮಾಡಿ ಹೇಳಿದಂಥ ಶ್ಲೋಕ. ಮುಂದಿನ ಬಾರಿ ಪ್ರವಚನ ಶುರುವಾದಾಗ ಅದನ್ನು ನೋಡ್ತೇವೆ. ಆ ಪ್ರವಚನ ಶುರುವಾಗತಕ್ಕಂಥದ್ದು ಜೂನ್ 12ರಿಂದ 18ನೇ ತಾರೀಕಿನವರೆಗೆ 7 ದಿವಸಗಳ ಅವಧಿಯೊಳಗೆ. ಪ್ರಾಯ ಅಸತ್ಯ 2ನೇ ಅಧ್ಯಾಯ ಮುಗಿಯುವ ಸಂಭವ ಇದೆ, ಬಹುಶಃ 2ನೇ ಅಧ್ಯಾಯ ಮುಗಿಬಹುದು ಆ ಸಮಯದಲ್ಲಿ. ಇದಕ್ಕೆ ಸಾಂಖ್ಯಯೋಗ ಅಂತಲೇ ಹೇಳಿದ್ರು, 2ನೇ ಅಧ್ಯಾಯಕ್ಕೆ ಸಾಂಖ್ಯಯೋಗ ಅಂತ ಹೆಸರು. ಸಾಂಖ್ಯ ಮತ ಹೇಳ್ತಕ್ಕಂಥ ಯೋಗ ಅಲ್ಲ, ಸಾಂಖ್ಯ ಅಂದರೆ ಜ್ಞಾನ, ಜ್ಞಾನಯೋಗ ಅಂತ ಅದಕ್ಕೆ ಅರ್ಥ. 2ನೇ ಅಧ್ಯಾಯಕ್ಕೆ ಜ್ಞಾನಯೋಗ ಅಂತ ಕರೀತಾರೆ. ಅಪ್ರೋಕ್ಷಜ್ಞಾನಿಯ ಲಕ್ಷಣ ಏನು, ಸ್ಥಿತಪ್ರಜ್ಞೆ ಲಕ್ಷಣ ಏನು, ಸ್ಥಿತಪ್ರಜ್ಞೆ ಹೇಗಿರ್ತಾನೆ, ಸ್ಥಿತಪ್ರಜ್ಞೆ ಏನು ಮಾಡಿದ್ರೆ ಆಗ್ತಾನೆ, ಸ್ಥಿತಪ್ರಜ್ಞೆ ಹೇಗೆ ಬದುಕ್ತಾನೆ, ಎಲ್ಲ ವಿಚಾರವನ್ನು ಭಗವಂತ ಹೇಳ್ತಾನೆ. ಇವತ್ತು ಜ್ಞಾನಿ ಆಗಬೇಕು ಅಂತ ಅಪೇಕ್ಷೆ ಇದ್ದವರೆಲ್ಲ ಅದರ ಮೂಲಭೂತ ವಿಚಾರ ಕೇಳಬೇಕು ಅಂತಿದ್ರೆ ಕರ್ಮಣ್ಯೇವಾಧಿಕಾರಸ್ಥೆಯಿಂದ ಹಿಡಿದು ಆ ಅಧ್ಯಾಯ ಮುಗಿಯವರೆಗೆ ಕೇಳಿದರೆ ಇಡೀ ಭಗವದ್ಗೀತೆಯ ಚಿತ್ರ ನಮ್ಮ ಮುಂದೆ ಉಳಿಯಿತು. ಅದನ್ನು ಮೊದಲೇ ಹೇಳಿದಂತೆ ಜೂನ್ 12ನೇ ತಾರೀಕಿನಿಂದ ಪ್ರಾರಂಭ ಮಾಡಿ 18ರವರೆಗೆ ನಡೀತಕ್ಕಂಥ ಪ್ರವಚನ ಮಾಲಿಕೆಯಲ್ಲಿ ಆ ಭಾಗ ನೋಡೋಣ ಅಂತ ಹೇಳ್ತಾ, ಈಗಾಗಲೇ ಶ್ರೀಗಳವರ ಕಾರ್ಯಕ್ರಮ ಉಲ್ಲೇಖ ಮಾಡಿದ್ದಾರೆ. ಪರಮಪೂಜ್ಯರಾದ ಶ್ರೀ ಭಂಡಾರಕೇರಿ ಮಠಾಧೀಶರಾದ ಶ್ರೀ ವಿದ್ಯೇಶತೀರ್ಥ ಶ್ರೀಪಾದಂಗಳವರು ಅನೇಕ ವರ್ಷಗಳಿಂದ ವೇದವ್ಯಾಸ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ತುಂಬ ಜಯಂತಿಗಳನ್ನ ಜನ ಆಚರಣೆ ಮಾಡ್ತಾರೆ, ಆದರೆ ವೇದವ್ಯಾಸ ಜಯಂತಿಯನ್ನೇ ಜನ ಆಚರಣೆ ಮಾಡ್ತಾ ಇಲ್ಲ. ಜ್ಞಾನ ಕಾರ್ಯದ ರೂಪ ವೇದವ್ಯಾಸ ರೂಪ, ಮಹಾಭಾರತ ಬ್ರಹ್ಮಸೂತ್ರ ಏನು ತಗೊಂಡು ವೇದವ್ಯಾಸವರು ಬರೆದಿದ್ದೇವೆ, ಭಗವದ್ಗೀತೆ ಬರೆದುಕೊಟ್ಟಿದ್ದು ವೇದವ್ಯಾಸದವರೇನೆ. ಮತ್ತು ವೇದವ್ಯಾಸರ ಜಯಂತಿ ಆಚರಣೆ ಮಾಡದೆ ಹೋದರೆ ನಮಗೆ ಜ್ಞಾನ ಬರೋ ಚಾನ್ಸಸ್ಸೇ ಇರೋದಿಲ್ಲ. ಅದಕ್ಕೆ ಸ್ವಾಮಿಗಳು ಅನೇಕ ವರ್ಷಗಳಿಂದ ವೇದವ್ಯಾಸ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ವೇದವ್ಯಾಸ ಜಯಂತಿ ವಸ್ತುಸ್ಥಿತಿಯಲ್ಲಿ ಆಗೋದು 5ನೇ ತಾರೀಕು, 7ನೇ ತಾರೀಕಲ್ಲ 5ನೇ ತಾರೀಕಾಗುತ್ತೆ. ಆದರೆ 5ನೇ ತಾರೀಕು ಶ್ರೀಗಳವರು ಬೇರೆ ಊರಲ್ಲಿ ತಮ್ಮ ಗುರುಗಳ ಆರಾಧನೆ ಮಾಡ್ತಾ ಭಂಡಾರಕೆರೆ ಎಂಬ ಊರಲ್ಲಿ ಇರ್ತಾರಾದ್ರಿಂದ ಅಲ್ಲಿರೋದಿಲ್ಲ, ಇಲ್ಲಿ ಬರೋಕ್ಕೆ ಆಗೋದಿಲ್ಲ. ಆದ್ದರಿಂದ ಅದರ ಬದಲು 7ನೇ ತಾರೀಕು ಆಚರಣೆ ಮಾಡ್ತಾ ಇದ್ದಾರೆ. 7ನೇ ತಾರೀಕು ಆಚರಣೆ ಮಾಡೋದಕ್ಕೆ ಕಾರಣ ಅಂದರೆ ವ್ಯಾಸ ಪೂರ್ಣಿಮಾ ಅವತ್ತಿನ ದಿವಸ, ವೇದವ್ಯಾಸ ಜಯಂತಿ 5ನೇ ತಾರೀಕು, ವ್ಯಾಸ ಪೂರ್ಣಿಮಾ ಅನ್ನೋದು 7ನೇ ತಾರೀಕು. ಸೊ ವೇದವ್ಯಾಸ ಜಯಂತಿ ಆಚರಣೆ ಮಾಡಿದಾಗ ವ್ಯಾಸ ಪೂರ್ಣಿಮಾ ಶಬ್ದಕ್ಕೆ ಅರ್ಥ ಅವತ್ತೆ ಹೇಳ್ತಿರಂತೆ. ಹಾಗೆ ವ್ಯಾಸ ಪೂರ್ಣಿಮಾ ಜಾತಿ ಕರೀತಾರೆ ಅಂತ ಅನೇಕರಿಗೆ ಗೊತ್ತಿರೋದಿಲ್ಲ. ಏನೋ ಒಂಬತ್ತು ಅವತ್ತು ಹೇಗೂ ಕಾರ್ಯಕ್ರಮ ಇರೋದ್ರಿಂದ ಅವತ್ತು ನಾವು ನೋಡಬಹುದು. ಅದು ವೇದವ್ಯಾಸ ಜಯಂತಿನ ಒಂದು ರೀತಿಯೊಳಗೆ ಯಾತಕ್ಕೆ ಅಂತ ನಮಗೆ ಅರ್ಥ ಆಗುತ್ತೆ ಅಂತ. ವೇದವ್ಯಾಸ ಪೂರ್ಣಿಮಾ ದಿವಸ ಪರಪೂಜ್ಯ ಶ್ರೀಪಾದಂಗಳು ಪ್ರತಿ ವರ್ಷವೂ ಕೂಡ 3 ದಿವಸ ಕಾರ್ಯಕ್ರಮ ಮಾಡ್ತಾರೆ ಸಾಮಾನ್ಯವಾಗಿ. ಈ ಸರ್ತಿ 1 ದಿವಸ ಇಡೀ ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ. ಬೆಳಗ್ಗೆ ಪ್ರವಚನಗಳು, ಸಾಯಂಕಾಲ ಭಜನಾ ಮಂಡಳಿಯಿಂದ ಭಜನೆಗಳು, ಮುಖ್ಯವಾಗಿ ಮೆರವಣಿಗೆಯ ಕಾರ್ಯಕ್ರಮ, ಅದರಲ್ಲಿ ಅವಶ್ಯ ಭಾಗವಹಿಸಬೇಕು. ಯಾಕೆಂದರೆ ಶಾಸ್ತ್ರಕಾರ ಹೇಳ್ತಾರೆ, ನಾವು ಎಲ್ಲೆಲ್ಲೋ ಹೋಗಿ ದಾರಿ ತಪ್ಪು ಒಂದು ಯೋಗ ನಮ್ಮ ಹಣೆಯಲ್ಲಿ ಇದ್ದರೆ ಇಂಥ ದೇವತಾ ಮೆರವಣಿಗೆಯಲ್ಲಿ ಭಾಗವಹಿಸಿಬಿಟ್ರೆ ಅದು ಅನಿಷ್ಟ ಎಲ್ಲ ಪರಿಹಾರವಾಗುತ್ತೆ ಅಂತ ಶಾಸ್ತ್ರ ಹೇಳಿದೆ. ನಾವು ಎಲ್ಲೆಲ್ಲೋ ದಾರಿ ತಪ್ಪತಕ್ಕಂಥ ಯೋಗವೆಲ್ಲ ಕೆಟ್ಟ ಕೆಟ್ಟ ಯೋಗವೆಲ್ಲ ದೇವರ ಉತ್ಸವಗಳಲ್ಲಿ ಪಾಲ್ಗೊಂಡಾಗ ಪರಿಹಾರ ಆಗುತ್ತೆ. ಅದು ಮೆರವಣಿಗೆ ಕಾರ್ಯಕ್ರಮ ಅಂದರೆ ಬಹಳ ಶ್ರೇಷ್ಠ, ದೇವರ ಹಿಂದೆ ನಾವು ಓಡಾಡತಕ್ಕಂಥ ಕಾರ್ಯಕ್ರಮ. ವೇದವ್ಯಾಸದೇ ಮಹಾಭಾರತ, ಬ್ರಹ್ಮಸೂತ್ರ, ಭಗವದ್ಗೀತೆ ಎಲ್ಲವನ್ನೂ ಇಟ್ಟು, ಅವರ ಚಿತ್ರವನ್ನು ಇಟ್ಟು ಶ್ರೀಗಳವರು ಇಲ್ಲಿ ರಥದ ಏರ್ಪಾಟು ಜಗನ್ನಾಥರಾಯರು ಮಾಡ್ತೇವೆ ಅಂತ ಹೇಳಿದ್ದಾರೆ. ರಥದ ರಥೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆ ಶೋಭಾಯಾತ್ರೆ ಎಲ್ಲರೂ ಕೂಡ ಭಾಗವಹಿಸಬೇಕು. ಅದಾನಂತರ ಮತ್ತೆ ಪ್ರವಚನ, ಮುಖ್ಯವಾಗಿ ಮಹಾಭಾರತ ಗ್ರಂಥಕ್ಕೆ ತುಲಾಭಾರ, 15,000 ರೂಪಾಯಿ ನಾಣ್ಯಗಳಿಂದ ತುಲಾಭಾರವನ್ನು ಮಾಡಿ ಶ್ರೀಗಳವರು ಪ್ರಸಾದ ರೂಪವಾಗಿ ನಾಣ್ಯವನ್ನು ಕೊಡೋ ಯೋಚನೆಯನ್ನು ಕೂಡ ಮಾಡಿದ್ದಾರೆ. ಆ ವಿಚಾರ ಅವರೇ ಬಂದಾಗ ಹೇಳ್ತಾರೆ ಏನು ಅಂತ ಹೇಳಿಬಿಟ್ಟು. ಅವು ಆ ತುಲಾಭಾರ ಕಾರ್ಯಕ್ರಮದಲ್ಲೂ ಭಾಗವಹಿಸಬೇಕು. ಈಗ ವೇದವ್ಯಾಸರ ಜಯಂತಿಯಲ್ಲಿ ಭಾಗವಹಿಸೋದು ಅಂದರೂ ಒಂದೇ, ವೇದವ್ಯಾಸರು ಕೊಡ್ತಕ್ಕಂಥ ಜ್ಞಾನ ಸ್ವೀಕಾರಕ್ಕೆ ಅರ್ಹತೆ ಪಡೆಯೋದೊಂದರೂ ಒಂದೇ ಅಂತ ಪವಿತ್ರವಾದ ಕಾರ್ಯ ಅದು. ಶ್ರೀಗಳವರು ಎಲ್ಲರಿಗೂ ಕೂಡ ಈಗಾಗಲೇ ಕರಪತ್ರಗಳನ್ನು ಕೊಟ್ಟು ತಿಳಿಸಿದ್ದಾರೆ. ಸ್ವತಃ ಹೇಳ್ಕೊಳ್ಳಿ, ಮತ್ತೆ ಮತ್ತೆ ಫೋನ್ ಮಾಡ್ತಾನೆ ಇರ್ತಾರೆ ಸ್ವಾಮಿಗಳು, ಎಲ್ಲರಿಗೂ ಹೇಳಿದ್ರ ಬರ್ತಾರೆ ಜನಗಳು ಅಂತ ಹೇಳಿಬಿಟ್ಟು ತುಂಬ ಕುತೂಹಲ, ತುಂಬ ಶ್ರದ್ಧೆ ಅವರಿಗೆ. ಚಿಕ್ಕ ವಯಸ್ಸು, ಭಾರಿ ಉತ್ಸಾಹ, ಒಳ್ಳೆ ನಿಷ್ಠುರವಾದಿಗಳು, ಒಳ್ಳೆ ಸ್ಪಷ್ಟವಾಗಿ ಮಾತಾಡ್ತಾರೆ ಮತ್ತು ಖಚಿತವಾದ ಉತ್ತರವನ್ನು ಕೊಡ್ತಕ್ಕಂಥ ಸಮರ್ಥರವರು. ಅಂಥವರು ಇಂಥ ಜಾಗವನ್ನು ಆರಿಸಿಕೊಂಡು ಇಲ್ಲೇ ಮಾಡಬೇಕು ಅಂತ ಸಂಕಲಿಸಿರೋದು ಬಹುಶಃ ರಾಮದೇವರ ದೇವಸ್ಥಾನದ ಕಾರ್ಯಕರ್ತರ ಮೇಲೆ ಶ್ರೀಗಳಿರ್ತಕ್ಕ ದೊಡ್ಡ ವಿಶ್ವಾಸಕ್ಕೆ ಒಳ್ಳೆ ದ್ಯೋತಕ ಅದು. ಅದನ್ನು ಉಪಯೋಗ ಮಾಡಿಕೊಂಡಿದ್ದಾರೆ, ಅದು ಹಾಗೆ ಮುಂದುವರಿಯಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದ ಪ್ರತಿ ಪ್ರವಚ ಮಾಲಿಕೆ ಈ ಬಾರಿ ಕಾರ್ಯಕ್ರಮ ಕೂಡ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಬಹಳ ಉತ್ಸಾಹದಿಂದ, ಬಹುಶಃ ಈ ರಾಮದೇವರ ದೇವಸ್ಥಾನದ ಕಾರ್ಯಕರ್ತರಷ್ಟು ಉತ್ಸಾಹಿ ಕಾರ್ಯಕರ್ತರನ್ನು ನಾನು ಬೆಂಗಳೂರಿನಲ್ಲೇ ಬೇರೆ ಎಲ್ಲೂ ನೋಡಿಲ್ಲ. ಅಷ್ಟು ಉತ್ಸಾಹಿಗಳು, ಬಹಳಷ್ಟು ಉತ್ಸಾಹದಿಂದ ತಮ್ಮದೇ ಕಾರ್ಯಕ್ರಮ ಅಂತೇಳಿ ಶ್ರದ್ಧೆಯಿಂದ ಏರ್ಪಾಟು ಮಾಡ್ತಾರೆ. ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡದಂತೆ ಮಾಡ್ತಾರೆ. ತುಂಬ ಸಂಭ್ರಮದ ವಿಚಾರ ಅವರು ಇಂದಿನಂತೆ ನಡ್ಕೊಂಡಿದ್ದಾರೆ. ಈ ಬಾರಿ ಕಾರ್ಯಕ್ರಮದ ಸೇವೆಯನ್ನು ಶ್ರೀ ಜಗನ್ನಾಥರಾಯರ ನೇತೃತ್ವದಲ್ಲಿ ಇಡೀ ದೇವಸ್ಥಾನದ ಕಾರ್ಯಕರ್ತರುಗಳು, ಅಧ್ಯಕ್ಷರು ಮೊದಲಾದ ಎಲ್ಲವರು ಕೂಡ ಪಾಲ್ಗೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಜೊತೆಗೆ ಅವರಿಗೆ ಹೆಗರಣೆಯಾಗಿ ನಿಂತು ಶ್ರೀ ರಾಘವೇಂದ್ರ ದರ್ಶನ ಕೇಂದ್ರದವರು ಪ್ರತಿ ಬಾರಿಯ ಕಾರ್ಯಕ್ರಮದಲ್ಲೂ ಸಹ ತಮ್ಮ ಪ್ರಾಯೋಜಕತ್ವ ಇರಲಿ ಅಂತ ಹೇಳಿ ಶ್ರೀ ಡಿ ವಿ ಕೃಷ್ಣಮೂರ್ತಿಗಳು ಮೊದಲಾದ ಅವರ ಒಂದು ಕಾರ್ಯಕರ್ತರ ಗುಂಪೆಲ್ಲ ಭಾಗವಹಿಸ್ತಾ ಇದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತಾ, ಮತ್ತು ಅನೇಕರು ಪ್ರತಿ ಬಾರಿಯ ಕಾರ್ಯಕ್ರಮದಲ್ಲೂ ತಮ್ಮ ಸೇವೆಗೆ ಬದ್ಧ ಕಂಕಣ ನಿಂತ ಗುಂಪೆ ಹೊಂದಿದೆ, ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ ಮುಂದೆ ಇವತ್ತಿನ ಕಾರ್ಯಕ್ರಮವನ್ನು ಕೃಷ್ಣಾರ್ಪಣೆ ಮಾಡೋದಕ್ಕಿಂತ ಒಂದು ಯೋಚನೆ ಹೇಳ್ತೇನೆ. ಈ ಕಾರ್ಯಕ್ರಮ ಮುಗಿಯೋ ಹೊತ್ತಿಗೆ ಏನು ಪ್ರವಚನ ಆಗ್ತಾ ಇದೆ, 3 ಅಧ್ಯಾಯಗಳ ಪ್ರವಚನ ಎಲ್ಲ ಪ್ರಿಂಟ್ ಆಗಿಬಿಟ್ಟಿದೆ, ಪ್ರಿಂಟ್ ಆಗಿರೋ ಪ್ರತಿಗಳು ಮುಗಿದೋಗ್ಬಿಟ್ಟಿದೆ ಇಲ್ಲ, ಆದರೆ ಕಾರ್ಯಕ್ರಮ ಒಟ್ಟಿಗೆ ಮುಗಿಯೋ ಹೊತ್ತಿಗೆ 18ನೇ ಅಧ್ಯಾಯ ಭಗವದ್ಗೀತೆಯ ಪುಸ್ತಕವೂ ಕೂಡ ಬಿಡುಗಡೆಯಾದ ಹಾಗೆ ಯೋಚನೆ ಮಾಡ್ತಕ್ಕಂಥ ಒಂದು ಯೋಚನೆ ಇದೆ. ಅದು ಆಗಬೇಕು, ದೇವರು ಮಾಡಿಸಲಿ ಅಂತ ಹೇಳ್ತಾ ಈ ಬಾರಿಯ ಪ್ರವಚನ ಮಾಲಿಕೆಯನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಊಚ ಮಹಂತೇನ ಪ್ರಿಯತಾಂ ಕಮಲಾಲಯ.